ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ತುಂಬಾ ದಿವಸಗಳಾಯಿತು ಪಾಪ, ಆನ್ಲೈನ್ ಅವರಿಗೂ ತುಂಬಾ ದಿವಸಗಳಾಯಿತು. ನಾನು ಒಬ್ಬರು ಕೇಳಿದ್ವಿ, ಯಾಕೆ ಬರ್ತಾನೆ ಇಲ್ಲ ಅಂತ ಕೇಳಿದ್ರು. ಇವತ್ತಿಂದ ಬರುತ್ತಮ್ಮ, ಇವತ್ತಿಂದ ಬರುತ್ತೆ, ಮತ್ತು ನಾವು ಊರು ಯೋಗ ಪರ್ಯಂತ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಗಣನೆ ಇಲ್ಲದ ಪರಮ ಸುಖ ಸದ್ಗುಣ ಗಣಂಗಳ ಲೇಷ ಲೇಷಕ ಎಣೆ ಎನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು ಉಣು ತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಗುಂಬನು ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡು ವಂದದಲ್ಲಿ. ಇಲ್ಲಿ ಭಗವಂತನ ಕರುಣೆಯ ಪರಿಚಯ ಬಹಳ ಮಾಡಿಕೊಡ್ತಾ ಇದ್ದಾರೆ. ಇದ ಎಂಥವ ಅಂದ್ರೆ ರಾಮ ಅಬ್ಜ ಭವ ಶಕ್ರಾದಿಗಳ ಸುಖವು. ರಮಾದೇವಿ ಅಬ್ಜ ಭವ ಅಂದ್ರೆ ಬ್ರಹ್ಮದೇವರು, ಅಬ್ಜ ಅಂದ್ರೆ ಈ ಕನ್ಫ್ಯೂಷನ್ ಯಾಕೆ ಬಂತು, ಶಬ್ದದ ಅರ್ಥ ಗೊತ್ತಿಲ್ಲ ಆದ್ದರಿಂದ ಬರ್ತಾ ಇದೆ. ಅಪ್ ಅಂದ್ರೆ ನೀರು, ಅಪ್ ಜ ಅಂದ್ರೆ ನೀರಿನಿಂದ ಹುಟ್ಟಿದ್ದು ಕಮಲ, ಅಷ್ಟೇ ಅರ್ಥ, ಇನ್ನೇನಿಲ್ಲ. ಅಬ್ಜ ಭವ ಅಂದ್ರೆ ಕಮಲದಿಂದ ಹುಟ್ಟಿದವ, ಅಬ್ಜ ಭವ ಅಂದ್ರೆ ಬ್ರಹ್ಮ. ಈಗ ಅಬ್ಜ ಅಂದ್ರೆ ಬ್ರಹ್ಮ ಅಂತ ಬರಲ್ವಾ, ಇಂದ ಯಾಕೆ ಅಬ್ಜ ಅಂದ್ರೆ ನೀರಿನಿಂದ ಹುಟ್ಟಿದ್ದು ಅಷ್ಟೇ ಅರ್ಥ, ಹೌದಾ? ಹಾಗೆ ರಮ ಅಬ್ಜ ಭವ ಶಕ್ರಾದಿಗಳ ಸುಖವು ಹೇಗೆ ಲೇಷ ಲೇಷಕ್ಕೆ ಎಣೆ ಎನ್ನಿಸದು. ದೇವರ ಆ ಅಪರೂಪವಾಗಿರತಕ್ಕಂಥ ಸುಖ, ಆ ಗುಣಗಳನ್ನು ನೋಡ್ಲಿಕ್ಕೆ ಹೋದರೆ ಅದರ ಲೇಷ ಬಹಳ ಚಿಕ್ಕ ತುಂಡಿಗೆ ಹೆಸರು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಇವರ ಸುಖ ಅಂದ್ರು. ಅಂದ್ರೆ ಮತ್ತು ಅಲ್ಲಿ ಸಂಶಯ ಬಂದಿತ್ತೇನು, ಇವರದ್ದು ಅವರದ್ದು ಸುಖ ಒಂದೇ ತರನೇ, ಇವನಲ್ಲಿ ಬಹಳ ಸ್ವಲ್ಪ ಇದೆ ಅವರಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಹಾಗೆ ಕಲ್ಪನೆ ಬಂದಿತ್ತು. ಆತನ ಸುಖವೇ ವಿಲಕ್ಷಣ ಸುಖ, ಇವರದ್ದೇ ವಿಲಕ್ಷಣ ಸುಖ ಅಂದ್ರೆ ಹೌದು. ರಮಾದೇವಿದೇ ತಗೊಂಡಿದ್ದಾರೆ ಇಲ್ಲಿ, ರಮಾದೇವಿಯಿಂದ ಚಿಕ್ಕ ಜೀವ ಕೊನೇ ಜೀವ ಆ ಪರ್ಯಂತ ಎಷ್ಟು ತಾರತಮ್ಯವೋ ಅದ ಕೋಟಿ ಪಟ್ಟು ತಾರತಮ್ಯ ದೇವರಿಗೂ ಲಕ್ಷ್ಮೀದೇವಿಗಿದೆ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವರ ಮುಂದೆ ಲಕ್ಷ್ಮೀದೇವಿ ಏನೂ ಅಲ್ಲ, ಆಂಗ್ಲದಲ್ಲಿ ಹೇಳಬೇಕಾದ್ರೆ ದೇವರ ಮುಂದೆ ಲಕ್ಷ್ಮೀದೇವಿ ನಥಿಂಗ್, ಏನೂ ಇಲ್ಲ, ನಮಗೆ ಸಾಧ್ಯ ಇಲ್ಲ. ಆಕೆ ಗುಣಗಳಲ್ಲ, ಸ್ಮರಣೆ ಮಾಡ್ಲಿಕ್ಕೂ ಯೋಗ್ಯತೆ ಇಲ್ಲ ನಮಗೆ, ಆ ರೀತಿ ಇದೆ. ಅಂದ್ರೆ ಭಗವಂತ ಎಷ್ಟು ದೊಡ್ಡವ, ಅಂಥ ದೊಡ್ಡವ ಭಗವಂತ, ಏನು ಮಾಡುತ್ತಾನೆ ಹೇಳ್ತಾರೆ. ಆತನ ಸದ್ಗುಣ ಗಣಗಳ ಅಂದ್ರು ರಮ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳ ಗುಣಗಳು ಎಣಿಸಲಿಕ್ಕೆ ಸಾಧ್ಯ ಯಾರಿಗೆ, ಅವರವರಿಗಿಂತ ದೊಡ್ಡವರಿಗೆ. ಹಾಗೆ ಅವರ ಸುಖ ಎಣಿಸಲಿಕ್ಕೆ ಸಾಧ್ಯ ಅವರಿಗಿಂತ ದೊಡ್ಡವರಿಗೆ. ಆದರೆ ದೇವರ ಗುಣಗಳ ಅಲ್ಲ, ಅಷ್ಟೇ ಅಲ್ಲ, ಇವರೆಲ್ಲರ ಗುಣಗಳು ಒಳ್ಳೆ ಗುಣಗಳೇ, ದೇವರದ್ದು ಗುಣಗಳೇ ಅಂತ ಹಾಕ್ಬಿಟ್ರೆ ಎರಡು ಒಂದೇ ಆದೀತು. ಅದಕ್ಕೆ ಸದ್ಗುಣ ಅಂದ್ರು, ಏನು ಸ್ವಾತಂತ್ರ್ಯ ಏನ ಇರತಕ್ಕಂಥ ಗುಣ. ಇಲ್ಲಿ ದೇವರು ಪ್ರಕಟ ಮಾಡಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ನಮ್ಮಲ್ಲಿ ಗುಣಗಳು ಇವೆ, ಏನ್ ಲಾಭ, ಉಣ್ಲಿಕ್ಕಿಲ್ಲ, ದೇವರು ಕೊಟ್ರೆ ಉಂಟು, ಇಲ್ಲದಿದ್ರಿಲ್ಲ. ಅದಕ್ಕೆ ಸದ್ಗುಣ ಅಂದ್ರು. ಸದ್ಗುಣಗಳು ಎಂಥವು, ಗಣಗಳು ಅಂದ್ರು. ಯಾಕೆ ಗಣಗಳು ಅಂದ್ರು ಅಂದರೆ ಒಂದೊಂದು ಗುಣದಲ್ಲೂ ಎಲ್ಲಾ ಗುಣಗಳು ಕೂತಿವೆ. ಒಂದೊಂದು ಗುಣವೂ ಕೂಡ ಅನೇಕ ಅನಂತ ಗುಣಗಳ ಗುಂಪು, ಅಂತ ಗುಂಪುಗಳೇ ಪ್ರತಿಯೊಂದು ಗುಣ. ಅಂಥ ಗುಂಪುಗಳೆಷ್ಟಿವೆ, ಅನಂತ ಇವೆ. ಅಂಥ ದೇವರ ಸದ್ಗುಣ ಗಣಗಳ ಲೇಷ 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 ಅಂದ್ರೆ ಬಹಳ ಸ್ವಲ್ಪ, ಅದರಲ್ಲೂ ಬಹಳ ಸ್ವಲ್ಪ. ಅದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಇವ್ರು ಏನು ಸಹ ಈಕ್ವಲ್ ಅಲ್ಲ ಅನ್ಸ್ಬಿಡುತ್ತೆ. ಹಾ, ಆತನ ಸುಖ ಎಂಥದ್ದು ಅಂದ್ರೆ ಗಣನೆ ಇಲ್ಲದ್ದು. ಆತನ ಸುಖ ಸಾಂದ್ರವಾದ್ದು, ಶುಭ್ರವಾದ್ದು, ಜೀವರ ಸುಖಕ್ಕಿಂತ ವಿಲಕ್ಷಣವಾದ್ದು. ಈಗ ನಮ್ಮ ಸುಖ ಏನಿದೆ, ಪಡತಾ ಇರೋ ಸುಖ, ಅದು ಸುಖ ಅಲ್ಲ, ಮನಸ್ಸಿನ ವಿಕಾರ ಮಾತ್ರ. ಒಳಗೆ ಸ್ವರೂಪದಲ್ಲಿ ಸುಖ ಇರುತ್ತೆ, ಅದು ಬೇರೆ. ಆ ಸ್ವರೂಪ ಸುಖಕ್ಕಿಂತ ದೇವರ ಸುಖ ವಿಲಕ್ಷಣ, ಡೆಡ್ಲಿ ಅಂದ್ರೆ ಬಹಳ ಡಿಫರೆಂಟ್ ಆಗಿರೋದು ಅದು. ನಾವು ಎರಡು ಒಂದೇ ಅಲ್ಲ, ಒಂದೇ ಅಂದ್ರೆ ಕ್ವಾಲಿಟಿ ಒಂದೇ, ಕ್ವಾಂಟಿಟಿ ಆತನದ್ದು ಜಾಸ್ತಿ ನಮ್ದು ಕಡಿಮೆ ಅಂತ ಅಂದುಕೋಬೇಡಿ. ಅಸಲು ಪದಾರ್ಥವೇ ಇದು ಬೇರೆ ಅದು ಬೇರೆ ಅಂದ್ರು. ಕ್ವಾಲಿಟಿ ಡಿಫರೆನ್ಸ್ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅದು ಸ್ವಲ್ಪ ಗಟ್ಟಿ ಇದೆ ಮತ್ತು ಹಾಗೂ ಲೆಕ್ಕ ಮಾಡ್ಲಿಕ್ಕೆ ಹೋಗ್ತೀವಿ. ನಮ್ಮ ಲೆಕ್ಕದಲ್ಲಿ ಬೇಡ, ಪದಾರ್ಥವೇ ಬೇರೆ. ಅವನ ಸುಖವೇ ಬೇರೆ, ನಮ್ಮ ಸುಖವೇ ಬೇರೆ. ಸರಿಯಪ್ಪ, ಇದು ತುಂಬಾ ಹೇಳ್ತಾ ಇದ್ದೀರಾ, ಮುಂದೇನು ಅಂತ ಹೇಳ್ತಾರೆ. ಇಂಥ ದೊಡ್ಡವ ಅಂದ್ರೆ ಆತನ ಮುಂದೆ ನಾವೇನೂ ಇಲ್ಲ ಅಂಥ ಸ್ವಾಮಿ. ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೇನಾದ್ರು ಅಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ಊಟ ಮಾಡ್ತಾ ಇರ್ತಾಳೆ, ಅದು ಎಲ್ಲಿ ಬರುತ್ತೆ ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಯಾವ್ದಾದ್ರೊಂದು ಎಲ್ಲರೂ ಬಂದಿರ್ತಾರೆ ಮನೆಗೆ, ಒಂದು ಐಟಮ್ ಮಾಡಿರ್ತಾರೆ ಒಳ್ಳೆ ವಿಶೇಷವಾದ್ದು. ಅದು ಮಾಡೋ ಕಾಲಕ್ಕೆ ಈ ಜನ ಎಷ್ಟು ತಿಂತಾರೋ ಎಷ್ಟು ಬಿಡ್ತಾರೋ ಗೊತ್ತಾಗಲ್ಲ. ಅದಕ್ಕೆ ನೋಡಿಕೊಂಡು ಒಬ್ಬೊಬ್ಬರಿಗೆ ಎರಡೆರಡು ಮೂರು ಪ್ರಕಾರ ಲೆಕ್ಕ ಹಾಕಿ ಮಾಡಿರ್ತಾರೆ. ಏನು ಅದು ಬಜ್ಜಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೊಂದಾಗಿರ್ಬೋದು. ಅವತ್ತೇನೋ ಬಹಳ ಚೆನ್ನಾಗಿ ಬಂದಿದೆ, ಎಲ್ಲರೂ ನಾಲ್ಕು ತಿಂದ್ಬಿಟ್ರು. ಎಕ್ಸ್ಟ್ರಾ ಮಾಡಿದ್ದು ಬಹಳ ಸ್ವಲ್ಪ ಉಳಿಯಿತು. ಆದರೂ ಬಡಿಸೋ ತಾಯಿ ಏನ್ ಮಾಡ್ತಾಳೆ, ಎಲ್ಲ ಬಡಿಸೋ ಕಾಲಕ್ಕೆ ಹಾಕ್ಲಾ ಹಾಕ್ಲಾ ಅಂತಾನೆ ಕೇಳ್ತಾ ಇರ್ತಾಳೆ. ಎದ್ದಪ್ಪೆ ಅಲ್ಲಿ ಇರಲ್ಲ, ಹಾಕಿದ್ರೆ ಮತ್ತೆ ಆಕೆಗೆ ಉಳಿಯಲ್ಲ, ಒಂದ್ ಇಟ್ಕೊಂಡಿರ್ತಾಳೆ, ಒಂದೇ ಒಂದಿರುತ್ತೆ. ಅದು ಕೂಡ ಹಾಕ್ಲಾ ಅಂತಾರೆ, ಯಾರು ಬಿಟ್ಟ ಕೇಳಿದ್ರೆ ಪಾಪ ಹಾಕ್ಬಿಡ್ತಾರೆ ತಂದು. ಅದರಲ್ಲೂ ನೋಡ್ತಾ ಇರ್ತೀವಿ ನಾವು. ಸರಿಯಪ್ಪ ಆಯ್ತು, ಯಾರು ಕೇಳಲಿಲ್ಲ, ಒಂದುಳಿಯಿತು. ಒಂದುಳಿದು ಇನ್ನೇನು ತುತ್ತಿ ಇಟ್ಕೋಬೇಕು ಅಂಬೋ ಕಾಲಕ್ಕೆ ಚಿಕ್ಕ ಮಗು ಸರ್ ಅಂತಪ್ಪ ನಂಗೆ ಅಂದ್ರೆ ಕೊಡ್ಬೇಕೋ ಬಿಡ್ಬೇಕೋ, ಕೊಟ್ಟೇ ಕೊಡ್ತಾಳೆ. ಆ ರೀತಿಯಲ್ಲಿ ತಾಯಿಯ ಕರುಣೆ ಬಹಳ ಜಾಸ್ತಿ. ಅಂತಹದ್ದು ಇಲ್ಲಿ ನಮಗೆ ಏನು ಅಂದ್ರೆ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ಭಗವಂತ ಮಗುವಿನಂತೆ ಬಂದು ನಾವು ಕೊಡೋದು ತಗೊಳ್ತಾನೆ. ಉಣುತು ಉಣುತ ಭೋಜನಿ ಜನನಿ ಭೋಜನ ಸಮಯದಲ್ಲಿ ಕೈಯಡ್ಡು ವಂದದಲ್ಲಿ ಅರ್ಭಕ. ಚಿಕ್ಕ ಮಗು ನೋಡಿ, ಆ ತಾಯಿ ಕೊಟ್ಟದ್ದು ಯದ್ಯಪಿ ಎಂಜಲಾದ್ರೂ ಹಿಡಿಸ್ಕೊಂಬಲ್ಲ, ಆ ಕೊಡೋ ಅಂತ ತಗೊಂಡ್ಬಿಡ್ತಾನೆ. ಹೌದಾ, ಎಂಜಲು ಅಂತ ತಗೊಂಡ್ಬಿಡ್ತಾರೆ. ನಂತರ ಅದರಲ್ಲಿ ಪದಾರ್ಥ ಆಕೆ ಅರ್ಧ ಕಚ್ಚಿದ್ರು ತಗೊಂಡ್ಬಿಡ್ತಾನೆ, ಏನು ಮಾಡಿದ್ರು ತಗೊಂಡ್ಬಿಡ್ತಾನೆ. ಅದರಲ್ಲಿ ಯಾವ ದಾಕ್ಷಿಣ್ಯ ಇಲ್ಲ ಅವನಿಗೆ, ಅಯ್ಯೋ ಇವರ ತಗೋಬೇಕಾ ಬೇಡ ಅಂತ ಹೇಳಿ. ಅಮ್ಮ ಕೊಟ್ರೆ ಸಾಕು. ಮತ್ತು ನೋಡಿ, ಅಮ್ಮ ಬಿಟ್ರೆ ಮಿಕ್ಕವ್ರ ಹತ್ರ ಮಗು ಹೋಗಲ್ಲ. ಮಿಕ್ಕವ್ರು ಊಟ ಮಾಡುವಾಗ ನಂಗೆ ಕೊಡು ಅಂತ ಹೋಗಿ ಅವರ ಎಂಜಲು ಯಾವ ಮಗುವಾರು ತಿನ್ನುತ್ತಾ, ಸರ್ವತಾ ತಿಂಬಲ್ಲ, ತಾಯಿದು ಮಾತ್ರ ತಗೊಳ್ಳುತ್ತೆ. ಅದೇ ತರ ಭಗವಂತ ಬೇರೆಯವರು ಕೊಟ್ಟ ಸತ್ರು ತಗೊಂಬಲ್ಲ, ಭಕ್ತರು ಅಂತಿದ್ರೆ ಮಾತ್ರ ತಗೊಳ್ತಾರಂತೆ. ಅವ್ರು ಹೇಗ್ ಕೊಡಬೇಕು ಅಂದ್ರೆ ಉಣುತು ಉಣುತ ಮೈ ಮರೆಯದು. ಒಂದು ಈ ಮೈ ಮರದ ಶಬ್ದ ಎರಡು ರೀತಿ ಬಳಸಬೇಕು. ಒಂದು ಮೈ ಮರೆತು, ಅಕ್ಕ ಅಮ್ಮ ತಮ್ಮ ಅಂಗಿ ಅಕ್ಕ ಎಲ್ಲರ ಸರಿ ಕೂತಿರುವಾಗ ಮೈ ಮರೆತು, ದೇವರನ್ನ ಮರೆತು, ಮೈ ಮರೆತು ಉಣುತು ಉಣತ. ಆಗ ಮಧ್ಯದಲ್ಲಿ ನೆನಪಾಯ್ತು, ಅಯ್ಯೋ ಇವನೊಬ್ಬನಿದ್ದಾನಲ್ಲ ಅಂತ ಹೇಳಿ ದೇವ್ರ ನೆನಪಾದ್ರೆ ಆಗ ಮೈ ಮರೆತು ಸ್ವಾಮಿ ತಗೊಳ್ಳೋ ಅಂದರೆ ಹಾ ಕೃಷ್ಣಾರ್ಪಣವೇನಲು. ಅದಕ್ಕೆ ಹೇಳ್ತಾ ಇದ್ದಾರೆ ಅಯ್ಯೋ ರಾಮ ಹೇಳ್ತಾರೆ, ಅಗ್ರೆ ಕ್ಷುದಯ ನಸ್ಮೃತೋಪಿ, ಹಾಸಿಗೆಯಿಂದ ಅಥವಾ ಯಾವುದೋ ಕೆಲಸದಿಂದ ಮರ್ತೋದ್ರು ಕೂಡ ಪ್ರಾಂತೆ ಸ್ಮೃತೋಪಿ, ಸ್ವಲ್ಪ ಮಧ್ಯದಲ್ಲಿ ಸ್ಮರಣೆ ಮಾಡಿದ್ರು ಕೂಡ ನಕ್ರದ್ಧತಿ, ಸಿಟ್ಟು ಮಾಡ್ಕೊಂಬಲ್ಲ. ಅರ್ಭಕ ಇವ ಚಿಕ್ಕ ಮಕ್ಕಳಂತೆ, ಅವ್ರು ಸಿಟ್ಟೇ ಇರಲ್ಲ, ಸಿಟ್ಟು ಬಂದ್ರು ಕೂಡ ಹಿಂಗ್ ಕೂರ್ಕೊಂಡ್ಬಿಡ್ತಾರೆ, ಬಾರ ಒಂದು ಮತ್ತೆ ಬಂದ್ಬಿಡ್ತಾರೆ. ಆ ತರ ಸ್ವಾಮಿ ಇರ್ತಾನಂತೆ. ಯಾಕೆ ಸಿಟ್ಟಿಗೆ ಬೇಕಾದ ರಾಮಿಟ್ಟಿದೆ, ತಮ್ಮ ಗುಣವೇ ಇಲ್ಲ ಅವನಲ್ಲಿ, ಸಿಟ್ಟಿಲ್ಲಿಂದ ಬರಬೇಕು ಅವನಿಗೆ. ಯಾವಾಗೂ ಕರುಣೆ 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 ಅದನ್ನು ಹೇಳ್ತಾ ಇದ್ದಾರೆ. ಅಂತಹ ಸ್ವಾಮಿ ಭಗವಂತ ನಾವು ಕೊಡೋದನ್ನ ಸ್ವೀಕಾರ ಮಾಡುತ್ತಾರೆ. ಆದರೆ ಇಷ್ಟು ಹೇಳಿದ್ರು ನಾವು ಕೊಡೋದು ನೋಡಿ, ಅದೊಂದು ದೌರ್ಭಾಗ್ಯ. ಎಷ್ಟು ಸಲ ಬಂತು ನಮಗೆ ದೇವರು ಸ್ವೀಕಾರ ಮಾಡ್ತಿದ್ದಾನಂತ ಗೊತ್ತು, ಹರಿಕ ಸಾಮರ ಸಲ ಎಷ್ಟು ಸಲ ಓದಿಲ್ಲ, ಅದು ಓದಿದ ಮೇಲೆ ಕೂಡ ಎಷ್ಟು ಸಲ ಊಟ ಮಾಡುವ ಕಾಲಕ್ಕೆ ಸ್ವಾಮಿ ನನ್ನ ಸುತ್ತ ಸ್ವೀಕಾರ ಮಾಡುತ್ತಿದ್ದಾನೆಂಬ ಎಚ್ಚರ ಎಷ್ಟು ಸಲ ಬಂತು ನಮಗೆ? ಬಂದಿಲ್ಲಲ್ಲ. ಯಾವಾಗೋ ಬಂದ್ರೆ ಅಪರೂಪ ಹೌದಾ? ಅರಣ್ಯಕಾಚಾರ ಅನುಗ್ರಹ ಅಂತ ಚೂರು ಬರ್ತಾ ಇದೆ, ಚೂರು ಬರ್ತಾ ಇದೆ. ಅದನ್ನು ಹೇಳ್ತಾರೆ, ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡು ಬಂದದಲ್ಲಿ ಭಗವಂತ ಕೈಗೊಂಬ ಭಗವಂತ ಸ್ವೀಕಾರ ಮಾಡುತ್ತಾರೆ ನಾವು ಕೊಟ್ಟಂತ ವಿಶೇಷವನ್ನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಳ್ತಾರೆ, ಇದು ಊಟಕ್ಕೆ ಮಾತ್ರ ಅಲ್ಲ, ಊಟ ಮಾತ್ರ ಅಲ್ಲ, ನಮ್ಮ ಸಕಲ ಕರ್ಮಗಳನ್ನು ಹಾಗೆ ಸ್ವೀಕಾರ ಮಾಡುತ್ತಾನೆ. ಅನೇಕ ಜನ್ಮಗಳಿಂದ ಅನಂತ ಜನ್ಮಗಳವರೆಗೆ ಪ್ರತಿಯೊಂದು ಜನ್ಮದಲ್ಲಿ ನಾವು ಏನು ಕರ್ಮಗಳನ್ನು ಉಣುತ್ತೇವೋ ಅದು ಊಟ. ಅದೇ ಅಲ್ವಾ ಊಟ ಅಂದ್ರೆ? ಅದು ಉಣ್ಲಿಕ್ಕೆ ನಾವು ಬಂದದ್ದು, ಈ ಊಟ ಬೇರೆ. ಕಷ್ಟ ಸುಖಗಳ ಊಟ ಉಣ್ಲಿಕ್ಕೇನೆ ಬಂದದ್ದು, ಕಷ್ಟ ಸುಖಗಳ ಊಟ ಉಣ್ಲಿಕ್ಕೇನೆ ಬಂದದ್ದು. ಆ ಊಟ ಉಣುವಾಗ ಸ್ವಾಮಿ ನಿನಗರ್ಪಿತ ಅಂತ ಹೇಳಿದರೆ ಭಗವಂತ ಸ್ವೀಕಾರ ಮಾಡುತ್ತಾನೆ. ಆ ನೆನಪು ಕೊಟ್ಟು ಅಂತ ಹೇಳ್ತಾರೆ. ಇದು ವಿಶೇಷ ಇಲ್ಲಿ, ಆ ಕೊಡೋದು ಅವನೇ, ಮರೆಸೋದು ಅವನೇ, ನಮ್ಮ ಯೋಗ್ಯತಾನುಸಾರ, ನಮ್ಮ ಕರ್ಮಾನುಸಾರ. ಆದ್ದರಿಂದ ಬರಲಿಲ್ಲ, ದೇವರ ಪಾದ ಹಿಡಿಯೋಣ. ಆತ ನೆನಪು ಕೊಟ್ಟಾಗ ಕಾಲು ಹಿಡಿದು, ಅಯ್ಯ ನಿನ್ನ ಮರೆವಿಗೆ ಕಾರಣವಾದ ನನ್ನದೇ ಪಾಪ ಕೂತಿದೆ, ಅದನ್ನು ಪರಿಹಾರ ಮಾಡು ಅಂತ ನೆನಪು ಕೊಟ್ಟಾಗ ಕೇಳಿಬಿಡೋಣ ಅಷ್ಟೇ, ಬೇರೆ ಗತಿ ಇಲ್ಲ. ಆಪ್ಷನ್ ಇದೆಯಾ? ನೀವಾಗಿ ನೆನಪಿಸಿಕೊಳ್ಳಿಕ್ಕೆ ಆಗತ್ತಾ? ಇಲ್ಲ. ಅವನು ಕೊಟ್ಟರೆ ಇಲ್ಲಿದಿರಲಿಲ್ಲ, ಅವನು ಮರೆಸ್ತಾ ಇದ್ದಾನೆ. ಕೊಟ್ಟ ಕಾಲಕ್ಕೆ ಅವಾಗೇ ಹೇಳಿಬಿಟ್ರೆ ಆಯ್ತಲ್ಲ, ಜೈ ಮುಗಿದಲ್ಲಿಗೆ ಎಲ್ಲ ತಾಯ್ತು. ಅದೇ ಸ್ವಾಮಿಯ ಒಳ್ಳೆ ಟೆಕ್ನಿಕ್ ಅಂತ ಹೇಳಿಕೊಡ್ತಾ ಇದ್ದಾರೆ. ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನು ಅಧಿಕಾರಾನುಸಾರದಲ್ಲಿ ಅವರಿಗನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವ ನೈದನೊಮ್ಮೆಗೆ ಪಾವನಕ್ಕೆ ಪಾವನ ನೆನಿಪ ಹರಿವುಂಬುದೇ ನರಿದು. ಇಲ್ಲಿ ಹೇಳ್ತಾರೆ ಅಲ್ಲ, ನಾವು ಕೊಡುವಂತಹ ಕರ್ಮಗಳನ್ನು ಸ್ವೀಕಾರ ಮಾಡಿದರೆ ಭಗವಂತನಿಗೆ ತೊಂದರೆ ಆಗುತ್ತೇನೋ? ಯಾಕೆ ಈ ಕರ್ಮ ಫಲ ಇವೆಲ್ಲ ಕೂಡ ನಮಗೆ ತೊಂದರೆ ಕೊಡ್ತಾ ಇದೆ. ಆಗ ದೇವರು ಕೊಟ್ಟರೆ ದೇವರು ತೊಂದರೆ ಕೊಡುತ್ತೇನೋ? ಅಂದ್ರೆ ದೇವರಿಗೆಂದು ಆಗಲ್ಲ. ಯದ್ಯಪಿ ಹೇಳ್ತಾರೆ, ಪಾವಕನು ಸರ್ವಸ್ವ ಭುಂಜಿಸಿ ಅಂದ್ರು. ಸರ್ವಸ್ವ ಎಂಬುದರಲ್ಲಿ ಹೇಳ್ತಾರೆ ವಿಷ. ವಿಷ ತೊಟ್ಟು ಬಾಯಲ್ಲಿ ಹಾಕಿದರೆ ಸತ್ಯ ಹೋಗ್ತಿ. ಆ ವಿಷ ಅಗ್ನಿಗೆ ಹಾಕಿದರೆ ಅಗ್ನಿಯನ್ನು ಆಗಲ್ಲ, ಸುಟ್ಟು ಬಿಡುತ್ತದೆ. ನಮಗೆ ಮಾರಕ, ಅದಕ್ಕೆ ಏನೂ ಇಲ್ಲ, ಸುಟ್ಟು ಬಿಸಾಡುತ್ತೆ. ಹಾಗೆ ಪಾವಕನು ಸರ್ವಸ್ವ ಭುಂಜಿಸಿ ವಿಷವನ್ನು ತಗೊಳ್ತಾನೆ, ಏನು ಆಗಲ್ಲ. ವಿಕಾರವನು ಐದನು ಒಮ್ಮೆಗೆ, ಒಮ್ಮೆಗೂ ಕೂಡ ವಿಕಾರ ಬರಲ್ಲ ಅಗ್ನಿಯಲ್ಲಿ, ಬರುತ್ತಾ? ಬರೋದೇ ಇಲ್ಲ. ಅದಕ್ಕೆ ಪಾವನಕ್ಕೆ ಪಾವನ ನೆನಪ. ಆ ಪವಿತ್ರ ಪಾವನ ಅಂದ್ರೆ ಯಾರು? ಪವನ ಸಂಬಂಧಿ ಪಾವನ. ವಾಯುದೇವರ ಸನ್ನಿಧಾನ ಇರೋದರಿಂದ ಅವರ ಮೂಲಕವಾಗಿ ಪವಿತ್ರರಾದವರು ಯಾರು? ಅಗ್ನಿದೇವರು. ಅವರಿಗೆ ಪಾವನ, ಅಗ್ನಿಯನ್ನೇ ಪವಿತ್ರ ಮಾಡತಕ್ಕಂಥವ. ಅಷ್ಟೇ ಅಲ್ಲ, ಎಲ್ಲರನ್ನೂ ಪವಿತ್ರ ಮಾಡತಕ್ಕಂಥ ಸ್ವಾಮಿಗೆ ಹರಿ ಉಂಬದು ಏನರಿದು? ಆತ ಸ್ವೀಕಾರ ಮಾಡೋದೇನು ಆಶ್ಚರ್ಯ ಅಂದ್ರೆ, ಜೀವಕೃತ ಕರ್ಮಗಳ ಸ್ವೀಕರಿಸಿ ಅಂದ್ರೆ ಹೇಳ್ತಾರೆ ಅರ್ಥ ಅಂದ್ರೆ, ಕರ್ಮಗತ ತನ್ನ ರೂಪಗಳನ್ನು ಮಾತ್ರ ಸ್ವೀಕಾರ ಮಾಡುವುದರಿಂದ ಭಗವಂತನಿಗೆ ಯಾವ ವಿಕಾರವೂ ಇಲ್ಲ. ನಾವು ಕರ್ಮದ ಫಲವನ್ನೇ ಉಣುತ್ತೇವೆ ದೇವರು ಉಣಿಸಿದರೆ. ದೇವ ನಾವು ದೇವರಿಗೆ ಕೊಟ್ರೆ ಕರ್ಮ ಫಲವನ್ನ ನಮಗುಣಿಸುವಾಗ ಕರ್ಮ ಫಲದೊಳಗಿರುವ ತನ್ನ ರೂಪವನ್ನೇ ತಾನು ಸ್ವೀಕಾರ ಮಾಡುತ್ತಾನಷ್ಟೇ ಹೊರತು ಕರ್ಮ ಫಲವನ್ನ ಸ್ವೀಕಾರ ಮಾಡಲ್ಲ. ಅದರಿಂದ ವಿಕಾರವಿಲ್ಲ. ಮತ್ತು ಪ್ರಶ್ನೆ,
ಅಲ್ಲೇ
ಅದಕ್ಕೆ ಒಂದೇ ಅಂತ ಹೇಳ್ತಾ ಇದ್ದೆ ನಾನು. ಕರ್ಮಫಲ ಸ್ವೀಕಾರ ಮಾಡಿದರೆ ವಿಕಾರ ಬರುತ್ತಾ ಅಂದ್ರೆ, ಕರ್ಮಫಲ ಸ್ವೀಕಾರ ಮಾಡೋ ಪ್ರಶ್ನೆಯೇ ಇಲ್ಲ. ಯಾಕೆ ಅಂದ್ರೆ ಅವನ ರಸ ಅಲ್ಲ ಅದು, ಸಿಪ್ಪೆ. ಸಿಪ್ಪೆಯನ್ನ ಸ್ವೀಕಾರ ಮಾಡುವುದೇನು ಇಲ್ಲ. ಸ್ವೀಕಾರ ಮಾಡಿದರೆ ಒಂದು ವೇಳೆ ಬರುತ್ತಾ ಬರಲ್ಲ, ಅದರೆ ಅಗ್ನಿ ಅಂತ ಹೇಳ್ತಾ ಇದ್ದಾರೆ. ಅಗ್ನಿಯಲ್ಲಿ ಏನು ಹಾಕಿದ್ರು ಸುಟ್ಟು ಹೇಗೆ ಹೋಗುತ್ತೋ, ಭಗವಂತ ಆತನಲ್ಲಿ ಎಲ್ಲವೂ ಕೂಡ ಭಸ್ಮೀಭೂತವಾಗುತ್ತೆ, ಏನು ಇದಾಗಲ್ಲ. ಅಂದ್ರೆ ಇಷ್ಟು ನಮ್ಮ ಪುಣ್ಯಕರ್ಮ ಇನ್ನೊಬ್ಬರು ಕೊಟ್ಟು ಅವರಿಗೆ ಪುಣ್ಯ ಬಂತು, ಪಾಪ ಕರ್ಮ ಕೊಟ್ಟು ಪಾಪ ಬಂತು. ಹಾಗೆ ದೇವರಿಗೆ ದೇವರಿಗೆ ಏನು ಇಲ್ಲ, ಅದರಿಂದ ಎಫೆಕ್ಟ್ ಏನಿಲ್ಲ ದೇವರಿಗೆ. ಅಂದ್ರೆ ಅವರಿಗೆ ಕೊಟ್ಟಿಲ್ಲ, ಇದು ನಂದು ನಿನ್ನತ್ತಿಟ್ಟುಕೋ ಅಂತ ಕೊಟ್ಟದ್ದಷ್ಟೇ. ಅದರಿಂದ ದೇವರಿಗೆ ಎಫೆಕ್ಟ್ ಏನಿರುತ್ತೆ ಅಂತ ಹೇಳಿದ್ರೆ, ಅಷ್ಟಿಟ್ಟುಕೊಂಡ್ರು ಎಫೆಕ್ಟ್ ತುಂಬಾ ಇರುತ್ತೆ, ಅಷ್ಟು ಇಟ್ಟುಕೊಂಡ್ರು ಕೂಡ ತುಂಬಾ ಎಫೆಕ್ಟ್ ಇರುತ್ತೆ. ಇನ್ನೊಬ್ಬರ ಅನ್ನ ಪಾಪ ಹೊತ್ತುಕೊಂಡು ಬಂದದ್ದು ನಮ್ಮಲ್ಲಿ ಬಂದ್ರೇನೆ ನಮಗೆ ತುಂಬಾ ತೊಂದರೆ ಕೊಡುತ್ತಲ್ಲ ಅಂತ, ಅದು ನಮ್ಮ ಕರ್ಮ ದೇವರಲ್ಲಿಟ್ರೆ ಆ ಕರ್ಮ ಫಲವನ್ನ ಹಿಡ್ಕೊಂಡಿದ್ರೆ ದೇವರಿಗೇನಾದ್ರು ತೊಂದರೆ ಆಗುತ್ತಾ? ಏನಾಗಲ್ಲ. ಅದು ಸ್ವೀಕಾರ ಮಾಡಿದರೆ ಏನಾದ್ರೂ ಆಗುತ್ತಾ? ಅದು ಏನೂ ಆಗಲ್ಲ. ಯಾಕೆ? ಅಗ್ನಿಯಂತೆ ದಹನ ಮಾಡಿ ಬಿಡುತ್ತಾನೆ ಸರ್ವಸ್ವವನ್ನ. ಅಂದ್ರೆ ಅರ್ಥ, ದೇವರನ್ನ ಚಿಂತನೆ ಮಾಡ್ತಾ ಇರ್ತೇವೆ, ಮಧ್ಯದಲ್ಲಿ ದೇವರನ್ನ ನಮ್ಮಂತೆ ಒಬ್ಬ ಅಂತ ತಿಳಿದು ಬಿಡ್ತಾ ಇರುತ್ತೆ. ಅಂದ್ರೆ ನಾವು ಏನಾದ್ರೂ ಇಟ್ರೆ, ಏನಾದ್ರೂ ಪದಾರ್ಥ ಇಟ್ಟುವಪ್ಪ, ಇಟ್ಟ ಕಾಲಕ್ಕೆ ನೈವೇದ್ಯ ಮುಗಿದೋಯ್ತು, ನಾವು ತಿನ್ನೋ ಕಾಲಕ್ಕೆ ನೋಡಿದ್ರೆ ಒಂದು ಹಣ್ಣು ಕೊಳಕ್ ಹೋಗಿತ್ತು, ನೋಡಿಕೊಂಡಿಲ್ಲ, ಚೆನ್ನಾಗಿತ್ತು ಮೇಲಕ್ಕೆ ಸಟ್ ಅಂತ ಇಟ್ಬಿಟ್ರು. ಇಟ್ಬಿಟ್ ಮೇಲೆ ಗೊತ್ತಾಯ್ತು, ಅಯ್ಯೋ 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 ಅನ್ನೋ ದುಃಖ ಆಗ್ತಾ ಇರುತ್ತೆ. ಆ ದುಃಖ ಸ್ವಲ್ಪ ಒಳಗೆ ಸೀಳಿ ನೋಡಿದರೆ ಕೆಲವೊಮ್ಮೆ ಅಯ್ಯೋ ದೇವರಿಗೆ ಇಟ್ಬಿಟ್ನಲ್ಲ ಪಾಪ, ಏನೋ ನಮ್ಮ ಹುಡುಗರಿಗೆ ಕೊಳಕದ ಹಣ್ಣು ಕೊಟ್ರೆ ಹೇಗಿರುತ್ತೋ ಆ ಥರ ನಾವು ಫೀಲ್ ಆಗ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ಅಭಿಮಾನ, ಭಕ್ತಿ ಹೌದು, ಭಕ್ತಿಯ ಒಳ ಪೊರೆಯಲ್ಲಿ ಏನಿರುತ್ತೆ, ನಾವು ಹೇಗಾಗ್ತೀವೋ ಅವನು ಹಾಗೆ ಆಗ್ತಾನೆ ಎಂಬ ಭಾವನೆ ಬಂದ್ಬಿಡ್ತಾ ಇರತ್ತೆ. ಅದ್ ತರಬೇಡಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ನಮ್ಮಂತೆ ಅಲ್ಲ, ಅವನಿಗೇನು ಅನಿಸಿ ಇಲ್ಲ, ಆದರೆ ಕೊಡಬಾರದಷ್ಟೆ. ಕೊಟ್ಟದ್ದಕ್ಕೆ ಬಾಧೆ ಪಡಿ, ಅವನಿಗೇನಾಯ್ತು ಅಂತ ಬಾಧೆ ಬೇಡ. ಯಶೋಧಾದೇವಿ ಅವನಿಗೇನಾಗುತ್ತೋ ಅಂತ ಹೇಳಿ ಯಂತ್ರ ಮಂತ್ರ ಎಲ್ಲ ಮಾಡಿಸಿದ್ರಲ್ಲ, ಆ ಥರ ದೇವರಿಗೆ ಮಾಡಿಸ್ಲಿಕ್ಕೆ ಹೋಗಬೇಡಿ, ಈ ಎಚ್ಚರ ಇರಲಿ. ಯಾಕಾಗಿತ್ತು? ಯಶೋಧಾದೇವಿಯೇ ಬಕುಲಾದೇವಿಯಾಗಿ ಬಂದಾಗ ಶ್ರೀನಿವಾಸನಿಗೆ ಏನು ದೊಡ್ಡ ಪೆಟ್ಟು ಕಾಣ್ತಾ ಇದೆ, ಅದಕ್ಕೆ ಔಷಧ ಹಚ್ಚಬೇಕು, ತಿಳ್ಕೊಂಡು ಹಚ್ಚಿದ್ದಂತೆ. ಇವನಿಗೆ ಬೆಟ್ಟೇ ಆಗಲ್ಲ, ನಾಟಕ ಆಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹಚ್ಚಿದ್ದಂತೆ. ಹಸಿವೆ ಅಮ್ಮ ಅದು ಹಾಕು ಇದು ಹಾಕು ಅಂತ ಕೇಳೋ ಕಾಲಕ್ಕೆ ಇವನಿಗೆ ಏನೂ ಹಸಿವೆ ಇಲ್ಲ, ಇದು ಬೇಕಾಗಿಲ್ಲ, ಸುಮ್ಮನೆ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮತ್ತು ಬಡಿಸಿದ್ದಂತೆ. ಅನ್ನಪಾನ ಔಷಧಾದ್ಯೈಶ್ಚ ಶ್ರೀನಿವಾಸಂ ನಿರಾಮಯಂ ಅಂತ. ಯಾವ ಹಸಿವೆ ಎಂಬ ರೋಗ ಇಲ್ಲ, ಹೊರಗಿನ ರೋಗ ಇಲ್ಲ, ಯಾವ ರೋಗವಿಲ್ಲದ ಸ್ವಾಮಿಗೆ ಅದು ಕೊಟ್ಟು ಸೇವಾ ಮಾಡಿದ್ದಂತೆ ತಿಳ್ಕೊಂಡು. ಆ ತಿಳುವಳಿಕೆ ನಮ್ಮಲ್ಲಿ ಬರಬೇಕು. ಅದಕ್ಕೆ ಹಿಡಿದೇವರಿಗೆ ಯಾವ ವಿಕಾರವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಗುಣ ದೇವರ. ಒಂದೊಂದು ಗುಣಗಳು ಹೇಳತಾ 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 ಹೋಗ್ತಾ ಇದ್ರೆ ಒಂದೊಂದು ಪದ್ಯದಲ್ಲೂ ಅದ್ಭುತವಾದ ಗುಣಗಳು ಹೊರಗೆ ಹಾಕ್ತಾ ಇದ್ದಾರೆ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣ ಗಣಗಳ ಲೇಷ ಲೇಷಕ್ಕೆ ಎಂಬುದರಲ್ಲಿ ಹೇಗಿರುತ್ತೆ ಅಂದ್ರೆ, ಭಗವಂತ ನಾವು ಕೊಟ್ಟದ್ದನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾನಿಷ್ಟು ದೊಡ್ಡವ, ಅಯ್ಯೋ ಇವರು ಚಿಕ್ಕವರು, ನಾ ತಗೋಬೇಕಾ ಅಂತ ಭಾವನೆ ಇಲ್ಲ ಇವನಿಗೆ ಎಂಬೋ ದೇವರ ಗುಣವನ್ನು ಚಿಂತನೆ ಮಾಡಿದರೆ ನಾವು ಕೂಡ ಒಂದು ವೇಳೆ ಸಾಧನೆಯಲ್ಲಿ ಮಟ್ಟದಲ್ಲಿ ದೊಡ್ಡವರಾದರೆ, ಬೆಳೆದರೆ, ಬೆಳೆದಿಲ್ಲ ಬೆಳೆದರೆ ಕ್ವಶನ್ ಮಾರ್ಕ್, ಬೆಳೆದರೆ ಚೆನ್ನಾಗಿ ಬಂದರೆ, ನಮಕ್ಕಿಂತ ಏನೂ ಸಾಧನೆ ಗೊತ್ತಿಲ್ಲದವರಿರ್ತಾರಲ್ಲ ಅವರನ್ನ ನೋಡಿ ಅವರೊಂದು ವೇಳೆ ಏನ್ರಿ ಚೂರು ಕೊಡೆ, ಇವ್ರ ಹತ್ರ ಯಾಕೆ ಹೋಗ್ಬೇಕಪ್ಪ, ನಾವು ನಮ್ದು ಮಟ್ಟವೇ ಜಾಸ್ತಿ, ಇವ್ರ ಜೊತೆಗೆ ನಾವು ಬೆರೀಲೇಬಾರದು, ಮಾತಾಡಿಸ್ಲೇಬಾರದು. ದೂರ ದೂರ ಅಲ್ಲಿ ನಮಸ್ಕಾರ ಅಂತ ಬರೋ ಕಾಲಕ್ಕೆ ಹೀಗೆ ನೋಡಿ ಹಾಗೆ ಮುಂದಕ್ಕೆ ಹೋಗ್ತಾ ಹೆಜ್ಜೆ ಮುಂದಕ್ಕೆ ಬೀಳ್ತಾ ಇರುತ್ತೆ. ನಿಂತು ಏನಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳು ಆಗಲ್ಲ, ಯಾಕೆ ಚಿಕ್ಕ ಮಟ್ಟ ಅಂದ್ರೆ ಇದರಲ್ಲಿ ಆಚಾರ ಇಲ್ಲ, ಅನಾಚಾರ ಇದೆ, ಎರಡು ಪ್ರಯೋಗದಲ್ಲಿ ಆಚಾರ ಇಲ್ಲ ಒಂದು, ಅನಾಚಾರ ಇದೆ ಒಂದು, ಭಕ್ತಿ ಇಲ್ಲ ಒಂದು, ನಾನಾ ರೀತಿಯಾದ ಕಾಮೆಂಟು ಮಾಡುತ್ತಾರೆ. ಇಂಥ ಜನಾಂಗಗಳು ತುಂಬಾ ಸಿಗ್ತಾರೆ, ಅವ್ರು ನೋಡಿದ್ಕೊಳ್ಳಿ ನಾವೇ ಓಡೋಗ್ತಾ ಇರ್ತೀವಿ ಬೆಳಪ ಅಂತೇಳಿ. ಅಂಥವರನ್ನೂ ಕೂಡ ಯಾರ್ಯಾರು ಸಿಗ್ತಾರೋ ಅಂಥವರಲ್ಲಿ ದೋಷಗಳನ್ನು ಎಡಿಸದೆ ಅವರವರ ಜೊತೆಗೆ ಕೊಡಪ್ಪ, ಅವರು ಕೊಟ್ರು, ಅವರಲ್ಲಿ ಏನಿದ್ರು ಅಭಿಮಾನದಿಂದ ಮಾತಾಡಿಸಿ ನಾವು ಮುಂದಕ್ಕೆ ಹೋಗುವ ಗುಣ ನಮ್ಮಲ್ಲಿ ಬೇಕಾ? ದೇವರ ಗುಣ ಈ ತರ ಚಿಂತನೆ ಮಾಡಿ. ಹಾಗೆ ನಮಗೆ ನಾನಾ ರೀತಿಯಾದ ಇದು ನೋಡಿ, ಮೊದಲೇ ಬಂದಿತ್ತು ಎಲ್ಲರ ಅನ್ನ ಎಲ್ಲರ ದುಡ್ಡು ಬರ್ತಾ ಇರುತ್ತೆ. ಪರರ ಅನ್ನವ ನುಂಡು ಪರರ ದ್ರವ್ಯವ ಕೊಂಡು ಅಂತ ದಾಸರಾಜರು ಚೆನ್ನಾಗಿ ಚಾಟಿಲಿ ಇಟ್ಕೊಡ್ತಾರೆ. ಅದರಲ್ಲೇ ಎಲ್ಲಾ ಬರ್ತಾ ಇದೆ, ಹಾಳಾಗ್ಲಿಕ್ ಬೇಕಾದ ಸರಕೆಲ್ಲ ಅದರಾಗೆ ತುಂಬಿದೆ ಅಂತ ಹೇಳಿದ್ರು. ಅವರ ಪಾಪ ಬರುತ್ತಲ್ಲ, ಹಾಗಾದ್ರೆ ಇದು ನಮಗೆ ಅನಿವಾರ್ಯ, ತಗೊಳ್ಳೇಬೇಕಾಗತ್ತೆ. ನಾವು ಕೊಟ್ರೆ ಇನ್ನೊಬ್ರು ತಗೋಬೇಕಲ್ಲ, ಹಾಗಾದ್ರೆ ಅದಕ್ಕೆ ಅವ್ರು ಕೊಟ್ರೆ ನಾವು ತಗೋಬೇಕು, ಎಳ್ಳು ಬೆಲ್ಲಾದ್ರೂ ತಗೋಬೇಕು, ಎಲ್ಲ ಕೊಡ್ತಾ ಇರ್ತಾರೆ. ಅವಾಗೆ ಈ ಗುಣ ಚಿಂತನೆ ಮಾಡಿದ್ರೆ ಅದೆಲ್ಲ ಸುಟ್ಟು ಬಿಡುತ್ತಾನೆ ಭಗವಂತ. ಏನದು? ಕೊಟ್ಟದ್ದು ನನಗಲ್ಲ, ನನ್ನೊಳಗಿರುವ ಸ್ವಾಮಿಗೆ. ಅಲ್ಲಿಗೆ ಅರ್ಧ ಮುಗಿತ ಅಲ್ಲಿಗೇನೆ. ಇನ್ನ ತಗೊಂಡ ಸ್ವಾಮಿ ಅಂತವ ಅಂದ್ರೆ ಎಲ್ಲ ಭಾವಕನು ಸರ್ವಸ್ವ ಭುಂಜಿಸಿ ವಿಕಾರವನು ಐದರೊಮ್ಮೆಗೂ. ಆ ರೀತಿಯಲ್ಲಿ ಅಗ್ನಿಗೆ ಅಗ್ನಿ ಅಂತಿರತಕ್ಕಂತಹ ಸ್ವಾಮಿ ಇದ್ದಾನೆ, ಅವನಿಗೆ ಇವರು ಕೊಡತಾ ಇದ್ದಾರೆ. ಕೃಷ್ಣ ನಿನಗರ್ಪಿತ ಅಂದ್ರೆ ಅದೆಲ್ಲ ಸುಟ್ಟು ಬಿಡೋದು ಖಚಿತ. ಈ ಗುಣ ಚಿಂತನೆ ಸದಾ ಸರ್ವತ್ರ ಬರಬೇಕು. ಬರ್ತಾ ಇದೆಯಾ? ಬರ್ತಾ ಇಲ್ಲ. ಆ ಯಾರು ಕೊಡೋ ಕಾಲಕ್ಕೆ ಸಟ್ಟ ನನಗಲ್ಲ, ಸುಟ್ಟು ಬಿಡ್ತಾನೆ ಸ್ವಾಮಿ ನಿನಗರ್ಪಿತ ಹರಿಯೇ ಅಂದ್ರೆ ಅಲ್ಲಿಗಲ್ಲಿಗೆ ಮುಗೀತ ಅಲ್ಲಿಗೆ ಹೋದಲ್ವಾ? ಎಷ್ಟು ಚೆನ್ನಾಗಿರುತ್ತೆ. ಈ ಗುಣ ಚಿಂತನೆ ಬೇಕು, ಅದು ನಮಗೆ ತಿಳಿದುಕೊಟ್ಟದ್ದು. ನಂತರ ಭಗವಂತ ವಿಶೇಷವಾಗಿ ತಾನು ವಿಕಾರವನು ಐದನು ಒಮ್ಮಗೆ ಅಂತ ಹೇಳಿದರೆ ಭಗವಂತ ಸ್ವೀಕಾರ ಮಾಡುವುದು ಏನು ಆಶ್ಚರ್ಯ ಅಂತ ಹೇಳಿದರೆ, ನಾವೇ ನಮ್ಮವರದ್ದು ಎಷ್ಟೇ ಇದ್ರು ಇರ್ಲಿ ಬಿಡಪ್ಪ ಅಂತ ತಗೊಳ್ತೀವಿ ಅಂತ ಕರುಣಾಮಯ ಮೂರ್ತಿ ಸ್ವಾಮಿ ನಮ್ಮ ಫಲಗಳನ್ನ ಕರ್ಮ ಫಲಗಳನ್ನ ಸ್ವೀಕಾರ ಮಾಡೋದು, ಅದನ್ನು ಉದ್ಧಾರ ಮಾಡಿ ನಮ್ಗೆ ಕೊಡೋದು ಏನು ಆಶ್ಚರ್ಯ? ಯಾಕೆಂದ್ರೆ ಕರುಣೆಯ ಮುದ್ದೆಯುವ ಅರ್ಥ ಆಯ್ತಾ? ಹೇಳಿದ್ದು ನಮ್ಮಲ್ಲಿ ಚೂರು ಕರುಣೆ ಇದೆ, ಹೆಚ್ಚಿಲ್ಲ. ಅದ್ ತೋರ್ಲಿಕ್ಕೆ ಹೋಗ್ತೀವಿ, ಆ ಲಿಮಿಟ್ ದಾಟಿದ್ರೆ ಬೇಡಪ್ಪ ಅಂತ ಹೋಗ್ಬಿಡ್ತೀವಿ ಹಿಂದಕ್ಕೆ ಸರ್ರ ಅಂತ. ಹೌದಾ? ಹೇಳ್ಬೇಕಾದ್ರೆ ನಮಗೆಲ್ಲಿ ಬರುತ್ತಿದ್ವು ಅಂದ್ರೆ ಎಲ್ಲಾದ್ರೂ ಕೈ ತೊಳ್ಲಿಕ್ಕೋ ಕಾಲು ತೊಳ್ಲಿಕ್ಕೋ ಹೋದಾಗ ಅಲ್ಲಿ ಇರುವೋ ಇನ್ನೊಂದೋ ಬಿದ್ದಿರುತ್ತೆ ಬಾತ್ರೂಮ್ ಅಲ್ಲಿ, ನೀರ್ ಬಿಟ್ರೆ ಕೊಚ್ಕೊಂಡು ಹೋಗೋದು ಸತ್ತ ಹೋಗುತ್ತೆ. ಬಿಟ್ಟದ್ ಹಾಗಾದ್ರೆ ಕೈ ತೊಳಿಬೇಕು, ಹೇಗ್ ಮಾಡ್ಬೇಕು? ಅಂತ ಕಾಲಕ್ಕೆ ಚೂರು ಎಡಗಾಗಿದ್ರು ಇನ್ನೊಂದನೋ ಕಡ್ಡಿ ತಗೊಂಡು ಅದನ್ನ ಪಕ್ಕಕ್ಕೆ ಇಡ್ತೀವಿ, ದಯಾದಿಂದ ಇಡ್ತೀವಿ. ಅಯ್ಯೋ ಸತ್ತ ಹೋಗುತ್ತೆ ಅಂತ ಅದು ಸುಮ್ಮನೆ ಇರುತ್ತಾ? ಮತ್ತ ಅಲ್ಲಿಗೆ ಬರುತ್ತೆ. ಹೌದಾ? ಮತ್ತ ಅದನ್ನ ಇಡುತ್ತೇವೆ, ನಾಲ್ಕು ಸಲ ಅದಕ್ಕೂಳೆ ಸಾಕಾಗ್ಬಿಡುತ್ತೆ, ಏನಾದ್ರೂ ಹಾಳಾಗೋಗ. ಹೌದಾ? ನಮ್ಮ ಕರುಣೆ ಬಹಳ ಲಿಮಿಟೆಡ್ ಅದು, ಶಕ್ತಿ ಇಲ್ಲ, ಆಸಕ್ತಿ ಇಲ್ಲ, ಕರುಣೆ ಬಹಳ ಚೂರು. ಅಂತ ನಾವೇ ನಮ್ಮವರು ಕೊಟ್ರೆ ಕೊಡಪ್ಪ ಅಂತ ತಗೊಂಡ್ಬಿಡ್ತೀವಿ. ಅಂತ ಅದು ಮೈ ತುಂಬ ಕರುಣೆ, ಕರುಣೆಯ ಮುದ್ದೇವ ಅಂತವ ಕರುಣೆ ಮಾಡೋದ್ರಲ್ಲಿ ಏನ್ ಆಶ್ಚರ್ಯ? ಚೂರು ಚೂರು ಕರುಣೆ ಇರೋರೇ ನಾವೇ ಎಷ್ಟು ಚೆನ್ನಾಗಿ ಮನಸ್ಸಲ್ಲಿ ಗೊತ್ತಾಗತ್ತೆ, ಅಪ್ಪ ಎಂಥ ಕರುಣೆ ಅಂತ ನಮಗೆ ನಾವು ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಿ. ಅಂತ ಅದು ದೇವ ಎಂಥ ಕರುಣೆ, ಅವನೇ ಇಲ್ಲದಿದ್ರೆ ಆಶ್ಚರ್ಯ ಪಡಬೇಕಲ್ಲ. ಅದನ್ನ ಹೇಳ್ತಾ ಇದ್ದ ಅಂದ್ರೆ ದಾಸರಾಜರ ಒಂದೊಂದು ಒಂದೊಂದು ಪದವು ಕೂಡ ಅನುಭವಿಸಿ ಅನುಭವಿಸಿ ಹೇಳುವಂತ ಪ್ರತಿಯೊಂದು ಜೀವನ ಅನುಭವದ ಸಾರ. ಇನ್ನ ಅರ್ಥ ಹೇಳೋಣ ಮುಂದೆ ಮಾಡೋಣ? ಹೌದಾ? ಸರಿ. ಆಯ್ತಮ್ಮ, ಈಗ ಕ್ವಶನ್ಸ್ ಏನಾದ್ರು ಇದ್ರೆ ಕೇಳ್ಬೋದು ಇದ್ರೆ.
ಇಪ್ಪತ್ನಾಲ್ಕು ತತ್ವದಲ್ಲೇ ಹನ್ನೊಂದು ಹನ್ನೊಂದು ಇಂದ್ರಿಯಗಳು ಹನ್ನೊಂದು ಕರ್ಣಗಳು ಆಗಿದೆ.
ಅಲ್ಲ, ತತ್ವಗಳ ಲೆಕ್ಕದಲ್ಲಿ ನೋಡ್ಕೊಂಡಾಗ ಅದು ರೂಪಗಳು ಬೇರೆ, ಅಲ್ಲಿ ತತ್ವಾಭಿಮಾನಿಗಳಲ್ಲಿರುವ ರೂಪಗಳು ಬೇರೆ, ಇಂದ್ರಿಯ ಅಂತ ತಗೊಂಡಾಗ ಇರುವ ರೂಪಗಳು ಬೇರೆ.
ಅಭಿಮಾನಿಗಳು ಮತ್ತೆ
ಆ ಇಂದ್ರಿಯನೇ 26 ಬರ್ತಾವಲ್ಲ ಅಂತ ಹೇಳಿದ್ರು.
ಅಲ್ಲಿ ಇಂದ್ರಿಯದಲ್ಲಿ ನಿಯಾಮಕ ರೂಪಗಳು ಪೋಷಕ ರೂಪಗಳು ತುಂಬಾ ಬರುತ್ತಲ್ಲ, ಅದರಲ್ಲಿ ಧಾರಕ ರೂಪಗಳು ತತ್ವ ಅಂದಕೊಳ್ಳೆ ಧಾರಕ ರೂಪಗಳು ಬರುತ್ತೆ, ಇಂದ್ರಿಯ ಅಂದಕೊಳ್ಳೆ ಅದರಲ್ಲಿ ವಿಶೇಷವಾದ ಪ್ರೇರಕ ಚೇಷ್ಟಕ ರೂಪಗಳೆಲ್ಲ ಬರುತ್ತೆ. ಅದಕ್ಕೆ ಆ ಎರಡು ರೀತಿ ತಗೊಂಡಿದ್ದಾರೆ. ಆದ್ರೆ ಪ್ರಾಡಕ್ಟ್ ಬೇರೆ ಅಲ್ಲ, ಗೋಧಿ ಹಿಟ್ಟಿಂದ ಆಗಿದ್ದೇ ಎಲ್ಲ, ಅದಕ್ಕೆ ಹೆಸರು ಬೇರೆ ಬೇರೆ ಕೊಡ್ತೀರಲ್ಲ, ಪಾನಿಪುರಿ ಒಂದು ಕೊಡ್ತೀರಿ, ಇನ್ನೊಂದು ಕೊಡ್ತೀರಿ, ಮತ್ತೊಂದು ಕೊಡ್ತೀರಲ್ಲ ಕೊಡ್ತೀರ, ಮಡಿ ಪಾನಿಪುರಿ ಹೇಳಿದ್ ನಾನು. ಹೌದು, ಮಠಗಳಲ್ಲಿ ಮಾಡ್ತಾರಲ್ಲ, ಮಡಿಯಲ್ಲೇ ಮಾಡಿ ಪಾಪ ಶಿಷ್ಯರಿಗೆ ಹೊರಗೆ ಹೋಗಿ ತಿನ್ಬೇಡ್ರು ಅಂತ ಹೇಳಿ ಹಾಕ್ತಾರಲ್ಲ, ಅದು ಹೇಳಿದಷ್ಟು. ಇನ್ನೇನಿಲ್ಲ, ಮೊನ್ನೆ ಯಾರು ಮಾಡಿದ್ರಂತೆ ಪಾಪ ಬ್ರಾಹ್ಮಣರಿಗೆ ಈ ಹೊರಗೆತ್ತಿರುವ ಐಟಮ್ಸ್ ಎಲ್ಲಾ ಕೂಡ ಮಡಿಯಲ್ಲಿ ಮಾಡ್ತಾ ಹಾಕಿದ್ರಂತೆ. ಈ ಚಾಟು ಗೀಟು ಎಲ್ಲ ಆ ತಿಳ್ಕೊಂಡಂತ ರಹಸ್ಯ ತಿಳ್ಕೊಂಡವರು ವಿಶುದ್ಧ ಪದಾರ್ಥಗಳು ಬಳಸದೆ ಒಂದೇ ಅಂದ್ರೆ ಆಲ್ಮೋಸ್ಟ್ ಆಲ್ ಈಕ್ವಲ್ ಟೇಸ್ಟ್ ಬಂದಿರ್ಬೇಕು ಅವರಿಗೆ. ಅದು ಏನೇನ್ ಮಸಾಲ ಹಾಕ್ತಾರೋ ನಿಷಿದ್ಧವಲ್ಲದ ಮಸಾಲಗಳು ಹಾಕಿ ಆ ಏನ್ ಹೆಸರಿಡ್ತಾರೋ ಪಾವ್ ಭಾಜಿ ಅದು ಇದು ಅಂತ ಹೇಳಿ ಬ್ರೆಡ್ ಬೇಕು ಅಂದ್ರೆ ಮಡಿಯಲ್ಲೇ ಬ್ರೆಡ್ ಮಾಡಿಸಿ ಅದಕ್ಕೆಲ್ಲ ಮಾಡಿಸಿ ಎಲ್ಲ ಹಾಕಿದ್ರಂತೆ. ಇನ್ ಮೇಲೆ ತಿನ್ಬೇಡ್ರು ಅಲ್ಲಿ ಇಲ್ಲೇ ಮಾಡ್ಕೊಂತೀನಿ. ಹಾಗೆ ನಾವು ಮಾಡ್ಕೋಬಹುದು. ಅವನಿಗೆ ಮಾಡ್ಲಿಕ್ಕೆ ಬಂದಾಗ ಹೊರಗೆ ಆ ಐಟಮ್ಸ್ ಏನಿರುತ್ತೆ ಅವನಿಗೆ ಮಾಡ್ಲಿಕ್ಕೆ ಬಂದಾಗ ನಮಗ್ ಮಾಡ್ಲಿಕ್ಕೆ ಬರಲ್ವಾ, ನಾಚಿಕೆ ಆಗಲ್ವಾ ನಮ್ಗೆ, ಮಾಡ್ಲಿಕ್ಕೆ ಬರುತ್ತೆ. ಆ ಐಟಮ್ ಏನ್ ಹಾಕ್ತಾರೋ ತಿಂದವ್ರು ಹೇಳೋದು ಗೊತ್ತಾಗತ್ತಲ್ಲ, ಗೊತ್ತಾಗತ್ತದು. ಆ ಐಟಮ್ಸ್ ಅಲ್ಲಿ ಅವನು ಲಿಸ್ಟ್ ಕೊಡ್ತಾನೆ, ಅದರಲ್ಲಿ ನಮ್ಗೆ ಬೇಡದ ಬಿಟ್ಟು ಬೇಕಾದ ಮಾತ್ರ ಹಾಕೊಂಡೆ ಒಳ್ಳೆ ರುಚಿ ಬಂದು ಬರುತ್ತಲ್ಲ. ಇನ್ನ ನಮಗ್ ಬೇಕಾದ ಹಾಕಿದ್ರೆ ಅವ್ನಿಗೆ ಕಾಸ್ಟ್ಲಿ ಇರುತ್ತೆ, ಅವನಿಗದು ಅವನಿಗೆ ಕಾಸ್ಟ್ಲಿ ಹಾಕಲ್ಲ. ನಮ್ಮ ಐಟಮ್ಸ್ ಎಲ್ಲ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ತಿನ್ಲಿಕ್ಕೂ ಬಹಳ ಚೆನ್ನಾಗಿರುತ್ತೆ.
ರಮಾದೇವಿ ಮಾತ್ರ ಜೀವ ಜೀವರ ಬರಲ್ಲ,
ಇಲ್ಲ ದೇವರು ಬಿಟ್ಟು ಮಿಕ್ಕವರು.
ಅಲ್ಲ ಅಲ್ಲ, ಈಗ
ರಮಾದೇವಿ
ದೇವರದ್ದೆಲ್ಲ
ಇಷ್ಟು ಚೇತನಾಚೇತನ ವಿಲಕ್ಷಣ ಅಂದ್ರು. ಚೇತನ ರಾಶಿಯಲ್ಲಿ ಲಕ್ಷ್ಮೀದೇವಿಯನ್ನು ತಗೊಂಡ್ರು, ಇವ ಬಿಟ್ಟ ಅಂದ್ರು. ಅಂದ್ರೆ ಆ ಚೇತನ ಅಂದ್ರೆ ಮತ್ತೊಂದು ಗ್ರೇಡೇಷನ್ ಇದೆ, ಮಿಕ್ಕವರಿಗಿಂತ ಲಕ್ಷ್ಮೀದೇವಿ ಬೇರೆ, ಅದರಲ್ಲಿ ಮಿಕ್ಕವರಿಗಿಂತ ಬ್ರಹ್ಮಾದಿಗಳು ಬೇರೆ. ಇಲ್ಲಿ ಜೀವ ಶಬ್ದ ಬಳಸಲೇ ಇಲ್ಲ, ರಮಾ ಬ್ರಹ್ಮಾದಿಗಳ ಅಂದ್ರೆ ಚೇತನ ರಾಶಿಗಳ ಅಂತ.
ಲಕ್ಷ್ಮೀದೇವಿ ದೇವರ ಥರದ್ದೇ ಸುಖ ಅದೇ ಮಟ್ಟದಲ್ಲಿ ತುಂಬಾ ಕಮ್ಮಿ ಅಂತ
ಒಂದು ನಿಮಿಷ. ಆಕೆಯ ಸುಖ ಜೀವರ ಸುಖದಂತೆ ಅಲ್ಲ, ಹಾಗಂತ ದೇವರ ಸುಖದಂತನೂ ಅಲ್ಲ, ಎರಡಕ್ಕೂ ಮಧ್ಯೆ ಬೇರೆ. ಹಾಗೆ ತಗೋಬೇಕಷ್ಟೇ ಹೊರತು ಜೀವರಿಂದ ಸಪರೇಟ್ ಮಾಡ್ಲಿಕ್ಕೆ ಹೋಗಿ ಆಕೆಯನ್ನ ದೇವರಲ್ಲಿ ಸೇರಿಸಿ ಮತ್ತು ಡೈಲ್ಯೂಟ್ ಮಾಡೋದು ಸರಿಯಲ್ಲ ಅಲ್ವಾ. ಅದರಿಂದ ದೇವ ಲಕ್ಷ್ಮೀದೇವಿಯ ಸುಖಕ್ಕಿಂತ ವಿಲಕ್ಷಣ ಸುಖ ಇರುವಂತವ, ಜೀವರ ಸುಖಕ್ಕಿಂತ ವಿಲಕ್ಷಣ ಸುಖ ಇರುವಂತವ. ಅದರಿಂದ ಜೀವರ ಸುಖಕ್ಕಿಂತ ಲಕ್ಷ್ಮೀದೇವಿಯ ಸುಖ ವಿಲಕ್ಷಣ ಜಾಸ್ತಿ. ಆಕೆಯ ಸುಖಕ್ಕಿಂತ ಇವರೆಲ್ಲರ ಸುಖಕ್ಕಿಂತ ದೇವರ ಸುಖ ವಿಲಕ್ಷಣ ತುಂಬಾ ಜಾಸ್ತಿ.
ಅವರು ಜೀವರಾಶಿಗಳಲ್ಲಿ ನಮ್ಮ ಸುಖಕ್ಕೂ ಬ್ರಹ್ಮಾದಿಗಳ ಸುಖಕ್ಕೂ
ಇಲ್ಲ, ಬಹಳ ಡಿಫರೆನ್ಸ್ ಇರುತ್ತೆ, ಬಹಳ ಡಿಫರೆನ್ಸ್ ಇರುತ್ತೆ. ಕ್ವಾಲಿಟಿ ಕೂಡ
ಅವ್ರದ್ದು ಅಪ್ರಾಕೃತ ಅಲ್ಲ,
ಅಲ್ಲ ಎಲ್ಲರದ್ದು ಅಪ್ರಾಕೃತವೇ. ಸ್ವರೂಪ ದೇಹದಲ್ಲಿರುವ ಸುಖ, ಬ್ರಹ್ಮದೇವರ ಸ್ವರೂಪ ದೇಹದಲ್ಲಿರುವ ಸುಖ, ಮಿಕ್ಕ ನಮ್ಮಂತ ಜೀವರಾಶಿಗಳ ಸ್ವರೂಪ ದೇಹದಲ್ಲಿರುವ ಸುಖ, ಅದರ ಕಂಪ್ಯಾರಿಸನ್ ಹೇಗೆ ಅಂದರೆ ಬ್ರಹ್ಮದೇವರ ಸುಖ ಡೆನ್ಸಿಟಿ ಜಾಸ್ತಿ, ಕ್ವಾಲಿಟಿ ಬೇರೆ, ನಮ್ಮ ಕ್ವಾಲಿಟಿನೇ ಬೇರೆ. ಎಂಥದ್ದು ಅವರದ್ದು ಸುಖ ನಮ್ದು ಸುಖ, ಅವರದ್ದು ಜೇನುತುಪ್ಪ ನಮ್ಮದು 5,000 liter ಅಲ್ಲಿ ಒಂದು ಕಲ್ಸಕ್ರಿ ಹಾಕಿದಂತೆ ಪಾನಕ, ಅಷ್ಟು ಡಿಫರೆನ್ಸ್ ಅವರಿಗೂ ನಮಗೂ. ಅವ್ರು ನಮ್ದು ಇದು ಪಾನಕವೇ, ನಂಗೆ ಯಾವ್ದು ಏನು ಕುಡಿದು ಗೊತ್ತಿಲ್ಲ, ಇದೇ ಪಾನಕ ಅಂತ ಕುಡಿತಾ ಇದ್ರು. ಆ ಜೀವಂತಪ್ಪ ರುಚಿ ನೋಡಿದ್ರೆ ಹೌದಾ ಅಂತ ಗೊತ್ತಾಗುತ್ತೆ. ಅಷ್ಟುವರೆಗೆ ನಮ್ದೇ ಸುಖ ನಮ್ ಸಮಾನ ಇಲ್ಲ ಅನ್ಕೊಂತೀವಿ. ಬ್ರಹ್ಮದೇವರ ಸುಖ ವಿಲಕ್ಷಣ. ಅದರಲ್ಲೂ ಕೂಡ ಬ್ರಹ್ಮ ರುಜುಗಣಸ್ಥರು ಬಿಟ್ಟರೆ ಮಿಕ್ಕವರಲ್ಲಿ ಗರುಡ ಶೇಷ ರುದ್ರಾದಿಗಳ ಸುಖ ಅಪರೂಪ ಅಪಾರ ಬೇರೆ. ಅವರನ್ನು ಎಣಿಸಲಿಕ್ಕೂ ಆಗಲ್ಲ ಇಂದ್ರಾದಿ ದೇವತೆಗಳಿಗೆ. ಅದರಲ್ಲೂ ಕೂಡ ಅಲ್ಲ ಕಕ್ಷಾನೇ ಕಕ್ಷಾದಲ್ಲಿ ಎಂಥ ಅದು ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಕಕ್ಷಾ ಗೊತ್ತು, ಕಕ್ಷಾದಲ್ಲಿ ಕ್ವಾಲಿಟಿ ಎಂಥದ್ದು ಒಳಗೆ ಎಂಬ ಡಿಫರೆನ್ಸ್ ಅನ್ನು ಹೇಳ್ತಾ ಇದೆ. ಅಲ್ಲಿ ಇಂದ್ರ ದೇವರದ್ದು ಕೂಡ ಮಿಕ್ಕ ದೇವತೆಗಳು ಎಣಿಸಲಿಕ್ಕಾಗಲ್ಲ, ಬುದ್ಧಿಗೂ ಎಟಕಲ್ಲ, ಹಾಗಾಗಿ ಬರ್ತಾ ಇರುತ್ತೆ. ಇದನ್ನೇ ತಾರತಮ್ಯ ಅಂತ. ತಾರತಮ್ಯ ಅಂದ್ರೆ ಇವ್ರ ಮೇಲೆ ಇವ್ರ ಕೆಳಗೆ ಅಂದ್ರೆ ಯಾಕಾದ್ರೂ ಆ ಒಳಗೆ ಕ್ವಾಲಿಟಿ ಆ ರೀತಿ ಇರೋದ್ರಿಂದ. ಹೌದು
ಈಗ
ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ದೇನೆಂದ್ರೆ ದೇವರ ಸುಖ ಆ ರಾ ಮೆಟೀರಿಯಲ್ ಡಿಫರೆಂಟ್, ಇವರದ್ದು ಡಿಫರೆಂಟ್, ಇದರಲ್ಲೂ ಕೂಡ ಡಿಫರೆನ್ಸ್ ಡಿಫರೆಂಟ್ ಆಗಿದೆ. ಒಂದಕ್ಕೊಂದು ಡಿಫರೆಂಟ್, ಎಲ್ಲದಕ್ಕೆ ಸೇರಿಕೊಂಡ್ರೆ ಎಲ್ಲದಕ್ಕೂ ಡಿಫರೆಂಟ್ ಅವ. ನಿಮ್ಗೆ ಹೇಳಬೇಕಾದ್ರೆ ಇವರ ಸ್ವರೂಪ ಸುಖಗಳೆಲ್ಲ ಅಂದ್ರೆ ಹೇಗಿರುತ್ತೆ ಅಂದ್ರೆ ಒಂದೇ ಪದಾರ್ಥದಿಂದ ಆದದ್ದೇ ಅಂತ ಅಂದುಕೊಂಡರೆ ಹಾಗೂ ಅಲ್ಲ. ಅದರಲ್ಲಿ ಪದಾರ್ಥ ತಯಾರಾದರ ಮೇಲೆ ಅದರ ಏನು ಪದಾರ್ಥ ತಯಾರಾಗದ ಪದಾರ್ಥದ ಡಿಫರೆನ್ಸ್ ಏನಿರುತ್ತೆ, ಆ ಡಿಫರೆನ್ಸ್ ಎಲ್ಲಾದರೂ ಇರುತ್ತೆ. ಗೋಧಿ ಹಿಟ್ಟು ತಯಾರಾದದ್ದೇ, ನಾನಾ ಸ್ವೀಟ್ಗಳು ಮಾಡಿದ್ದೀರಿ, ಒಂದೊಂದರಲ್ಲಿರುವ ರುಚಿ ಬೇರೆ. ಹಾಗೆ ಒಬ್ಬ ಮುಕ್ತ ಬ್ರಹ್ಮದೇವರು, ಇನ್ನೊಬ್ಬ ಮುಕ್ತರಾದ ಬ್ರಹ್ಮದೇವರು. ನೋಡಿ, ಮುಕ್ತರಾದ ಇಬ್ಬರು ಬ್ರಹ್ಮದೇವರು, ಆ ಇಬ್ಬರ ಬ್ರಹ್ಮದೇವರ ಜ್ಞಾನ ಸಮಾನ, ಜ್ಞಾನ ಸಮಾನ, ಆನಂದ ಸಮಾನ. ಆದರೆ ಪಡುವ ರೀತಿ ಬೇರೆ, ಆನಂದ ಪಡುವ ರೀತಿ ಬೇರೆ, ಅದು ಡಿಫರೆನ್ಸ್ ಇರುತ್ತಲ್ಲಿ. ಒಂದೇ ಹೋಳಿಗೆ ಬಾಯಲ್ಲಿಟ್ಟಾಗ ಒಬ್ಬರಿಗೆ ಒಂದು ತರ ರುಚಿ, ಇನ್ನೊಬ್ಬರಿಗೆ ಇನ್ನೊಂಥರ ರುಚಿ ಕಾಣುತ್ತೆ. ಹೌದು ಹೌದಲ್ವಾ? ಇಲ್ಲದಿದ್ದರೆ ಆ ರುಚಿ ಕಾಣೋದು ಬೇರೆ, ಇಲ್ಲದಿದ್ದರೆ ಆ ಹೋಳಿಗೆನೆ ಸಕ್ಕರೆ ಹಾಕೊಂಡು ತಿನ್ನೋರು ಕೆಲವರು, ಪಾಯಸ ಹಾಕೊಂಡು ತಿನ್ನೋರು ಕೆಲವರು, ಶ್ರೀಕರಣಿ ಹಾಕೊಂಡು ತಿನ್ನೋರು ಕೆಲವರು, ಶ್ರೀಖಂಡ ಹಾಕೊಂಡು ತಿನ್ನೋರು ಕೆಲವರು. ಅದೊಂದಿದ್ದೇ ಇದ್ದಾರೆ ಅವರು, ಯಾವ್ದು ಮಂಡಿಗೆ ಚಿರೋಟಿ ಏನಿದ್ರು ಅದಕ್ಕೆ ಸಾರ ಹಾಕೊಂಡು ಚಟ್ನಿ ಪುಡಿ ಹಾಕೊಂಡು ತಿನ್ನೋರು ಇರ್ತಾರೆ. ಅಂದ್ರೆ ಶುಗರ್ ಪೇಷಂಟ್ಸ್ ಅಲ್ಲದೆ ರುಚಿಗಾಗಿ ತಿನ್ನೋರು ಬೇರೆ. ಹಾಗೆ ಆ ರೀತಿಯಲ್ಲಿ ವಿಲಕ್ಷಣ, ಹೌದು ಎಲ್ಲ ವಿಲಕ್ಷಣ, ಇದಕ್ಕಿಂತ ಪರಮ ವಿಲಕ್ಷಣ ಅಂತ ಭಗವಂತನ ಅಂತ ಹೇಳಿ. ಇಷ್ಟಕಾಲ ಎಲ್ಲಿ ತಗೊಂಡ್ರೆ ಮತ್ತೆ ಪಂಚಮದಲ್ಲಿ ಎಲ್ಲಿ ತಗೊಂಡ್ರೆ ಇಷ್ಟಕಾಲ? ಇವತ್ತು ಬಂತಹ ಜೀವ ಜಡ ಜೀವ ಶಬ್ದದಿಂದ ಚೇತನ ರಾಶಿಯನ್ನು ತಗೊಂಡ್ರೆ ಅಲ್ಲಿ ರಮಾದೇವಿ ಸೇರ್ತಾಳೆ. ಚೇತನ ಚೇತನ ವಿಲಕ್ಷಣ ಅಂತ ತಗೊಂಡ್ರಲ್ಲ, ಒಂದು ಕಡೆ ಜೀವ ಶಬ್ದಕ್ಕೆ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಬ್ರಹ್ಮಾದಿಗಳು ಅಂತ ಅರ್ಥ, ಇನ್ನೊಂದು ಕಡೆ ಅದೇ ಶಬ್ದಕ್ಕೆ ಲಕ್ಷ್ಮೀದೇವಿಯನ್ನು ಸೇರಿಸಿ ಚೇತನ ಗಣ ಅಂತ ಅರ್ಥ. ಹಾಗೆ ತಗೊಂಡಾಗ ಲಕ್ಷ್ಮೀದೇವಿಯನ್ನು ಸೇರಿಸ್ಕೋಬಹುದು. ಆತ್ಮ ಶಬ್ದ ಇದೆ, ಅದರಿಂದ ಒಂದ್ಸಲ ಜೀವ ಅಂತಾರೆ, ಒಂದ್ಸಲ ದೇವ ಅಂತಾರೆ, ಹೇಗೆ ತಗೋಬೇಕು ಸಂದರ್ಭಾನುಸಾರ. ಹಾಗೆ ಜೀವ ಶಬ್ದಕ್ಕೆ ಜೀವ ಅಂತ ಹೇಳಿದ್ರೆ ಜೀವ ಜೀವಕ ಭೇದ ಸರ್ವತ್ರ ಪಂಚಭೇದಗಳು ಹೇಳಿದ್ರು, ಲಕ್ಷ್ಮೀದೇವಿ ಇಲ್ಲವೇ ಇಲ್ವಾ ಅದರಲ್ಲಿ? ಇಲ್ಲ ಇಲ್ಲ, ಗೆಟ್ ಔಟ್ ಆಗಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಅಲ್ಲಿ ಒಳಗೆ ಜೀವ ಶಬ್ದದಲ್ಲಿ ಚೇತನ ಅಂತ ತಗೊಂಡಾಗ ಲಕ್ಷ್ಮೀದೇವಿ ಸೇರಿರ್ತಾರೆ, ಆ ರೀತಿ ತಗೊಂಡಿದ್ದಾರೆ. ಸರಿಯಾ? ಇನ್ನ ಬರ್ಕೊಳ್ತೀರಾ? ಗಣನೆ ಇಲ್ಲದ ಲೆಕ್ಕವೇ ಇಲ್ಲದ ಆದ್ದರಿಂದಲೇ ಅನಂತವಾದ ದೇವರ ಪರಮ ಸುಖ ಪರಮ ಸುಖ ಶ್ರೇಷ್ಠವಾದ ಪೂರ್ಣವಾದ ಸುಖ ಸದ್ಗುಣ ಸ್ವಾತಂತ್ರ್ಯದಿಂದ ಕೂಡಿಕೊಂಡಿದ್ದರಿಂದ ದೇವರ ಗುಣಗಳನ್ನು ಸದ್ಗುಣ ಎಂದು ಕರೆದಿದ್ದಾರೆ. ಮಿಕ್ಕೆಲ್ಲರ ಗುಣಗಳು ಅಸ್ವತಂತ್ರರಾದ್ದರಿಂದ ಸ್ವಯಂ ತಾನೇ ಪ್ರಕಟ ಆಗುವುದಿಲ್ಲ. ಇಂಥ ದೇವರ ಗುಣಗಳ ಗಣಗಳ ಸಮೂಹಗಳ ಇಲ್ಲಿ ಒಂದೊಂದು ಗುಣದಲ್ಲೂ ಅನಂತ ಗುಣಗಳು ಸೇರಿದ್ದರಿಂದ ಒಂದೊಂದು ಗುಣವು ಗುಣಗಳ ಗಣ ಎಂದು ಕರೆಸಿಕೊಳ್ಳುತ್ತೆ. ಅಂಥ ಗುಣಗಳ ರಾಶಿಗೆ ಲೇಷ ಲೇಷಕ್ಕೆ ಆ ಗುಣಗಳ ಅತ್ಯಂತ ಅಲ್ಪವಾದ ಅಂಶದ ಅತ್ಯಂತ ಅಲ್ಪವಾದ ಅಂಶಕ್ಕೂ ಹೇಗೆ ಇದು ಒಂದು ಪದಾರ್ಥ ಕುಟ್ಟಿ 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 ಕೊನೇ ಪಾಟ್ ಬರುತ್ತೆ. ಆ ಪಾಟಿಂದ ಎಷ್ಟು ಪಾಠ ತೆಗೀಬೇಕು ಅಂದ್ರೆ ಮೊದಲು ದೊಡ್ಡ ಪಾಟಿಂದ ಈ ಸಣ್ಣ ತೆಗೆದುವಲ್ಲ ಆ ತರ ಅದರಿಂದ ಮತ್ತೂ ಅಷ್ಟು ಸಣ್ಣದ ಇನ್ನಾ ಸಣ್ಣ ತೆಗೆದ್ರೆ ಲೇಷದ ಲೇಷ ಅಂತ ಅರ್ಥ. ಲೇಷದ ಲೇಷ ಅಂತ ಇದಕ್ಕೆ ಎಣೆ ಏನೀಸು ಅದು ಸರಿ ಏನೀಸದು. ಯಾಕೆ ಹೇಳಿ? ಎಲ್ಲಿ ಬಂತು ದೇವರ ಅನಂತ ಗುಣಗಳ ಚೂರಂಶ ಏನು ಬಹಳ ಇನ್ನೇನು ಬಹಳ ಸಣ್ಣದು ಅಂದ್ರೆ ಕೂಡ ಅಷ್ಟು ತುಂಬಿರುತ್ತೆ ಅದರಲ್ಲಿ. ಅದೇ ಒಂದು ಲಕ್ಷಣ. ಅದಕ್ಕೆ ಅದು ಸಮಾನ ಅಲ್ಲ ರೂಪ ಅಂತಷ್ಟೇ ಅಲ್ಲ ಅವನ ಅತ್ಯಂತ ಅಲ್ಪ ಅಂಶದಲ್ಲೂ ಕೂಡ ಪೂರ್ಣ ಶಕ್ತಿ, ಪೂರ್ಣ ಜ್ಞಾನ, ಪೂರ್ಣ ಗುಣಗಳು ಎಲ್ಲ ತುಂಬಿರುತ್ತೆ. ಮತ್ತೆ ಹೇಗಪ್ಪ ಕಂಪೇರ್ ಮಾಡೋದಿಲ್ಲ ಅಂದ್ರೆ, ಹಾ ಇದು ಬಂದಿರ್ಬೇಕು, ಇಲ್ಲಾಂಗಿದ್ರೆ ಏನೋ ಹಂಗಂತೆ ಅಂತ ಅನ್ಸುತ್ತೆ. ಈ ಟೆಕ್ನಾಲಜಿ ಗೊತ್ತಾಯ್ತಾ ನಾವೇ ಅಂತೀವಿ, ಇದು ಗೊತ್ತಾಯ್ತಾ? ಹೌದ್ರಿ, ಒಂದು ವೇಳೆ ಯಾರಾದ್ರು ಸ್ವಲ್ಪ ಸಣ್ಣದಲ್ಲ ಅದಕ್ಕೆ ಈಕ್ವಲ್ ಮಾಡೋಣ ಅಂತ ಹೇಗ್ರಿ ಮಾಡ್ತೀರಾ? ಆ ಸಣ್ಣದ್ರಲ್ಲೂ ಕೂಡ ಎಲ್ಲ ತುಂಬಿರುತ್ತಲ್ಲ ಅಂತ ನೀವು ಉತ್ತರ ಕೊಟ್ರ, ಬಟ್ ಮೇಲಿಂದ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಹೌದಲ್ಲ, ಇದು ಗೊತ್ತಿರುತ್ತೆ. ಏನ್ ಬರ್ದ್ರಿ? ಎಣೆ ಎನಿಸದು, ಸರಿ ಎನಿಸದು, ಯಾಕೆಂದರೆ ಬರ್ಕೊಡ್ ಮತ್ತೆ ಮರ್ತೋಗ್ತೀರಾ. ದೇವರ ಗುಣಗಳ ಅಥವಾ ಸುಖದ ಅತ್ಯಲ್ಪ ಅಂಶದಲ್ಲೂ ಎಲ್ಲಾ ಗುಣಗಳು, ಎಲ್ಲಾ ಸುಖ, ಎಲ್ಲಾ ಜ್ಞಾನ ಸೇರಿದೆ. ಅತ್ಯಲ್ಪ ಅಂಶದಲ್ಲೂ ಎಲ್ಲಾ ಗುಣಗಳು, ಎಲ್ಲಾ ಸುಖವು, ಎಲ್ಲಾ ಜ್ಞಾನವೂ ಸೇರಿದೆ. ಆ ಅತ್ಯಲ್ಪ ಅಂಶ ಯಾವಾಗಲೂ ಎಲ್ಲ ವಿಷಯದಲ್ಲೂ ಮೂಲ ರೂಪಕ್ಕೆ ಸಮಾನವೇ ಆಗಿರುತ್ತೆ. ಆದ್ದರಿಂದಲೇ ಸರಿ ಎನಿಸದು ಎಂದು ಹೇಳಿದ್ದಾರೆ. ರಮಾಬ್ಜ ಭವ ಶಕ್ರಾದಿಗಳ ಸುಖವು ರಮಾ ಬ್ರಹ್ಮ ರುದ್ರ ಇಂದ್ರಾದಿಗಳ ಸುಖವು ದೇವರ ಅಲ್ಪ ಸುಖಕ್ಕೂ ಸರಿಯಾಗಿ ತಿಳ್ಕೊಳ್ಳಿ, ತಾರತಮ್ಯ ಇರಲಿ ಅಂತ ಕೊಟ್ರು, ಗ್ರೇಡೇಷನ್ ಕೊಟ್ರು. ತಲೆಯಲ್ಲಿ ಉಳಿಯಲ್ಲ, ಎಲ್ಲಾ ಜೀವರಾಶಿಗಳನ್ನು ಒಟ್ಟು ತಗೊಂಡ್ಬಿಡ್ತಾ ಇರ್ತೀವಿ, ಆ ಗ್ರೇಡೇಷನ್ ತಲಾಗಿರ್ಲಿ ಅಂತ ಕೊಡ್ತಾ ಇದ್ದಾರೆ. ಬಹಳ ದೊಡ್ಡದದು ಬರದ್ರ, ಅಲ್ಪ ಸುಖಕ್ಕೂ ಎಂದೆಂದಿಗೂ ಸಮವಾಗೋದಿಲ್ಲ. ಇಲ್ಲಿ ಇಡೀ ಚೇತನ ರಾಶಿಯನ್ನು ಲೆಕ್ಕಕ್ಕೆ ತಗೊಂಡಾಗ ಲಕ್ಷ್ಮೀದೇವಿಯು ಭಗವಂತನಿಂದ ವಿಲಕ್ಷಣವಾದ ಚೇತನ ಗಣದಲ್ಲಿ ಸೇರುತ್ತಾಳೆ. ಆ ಚೇತನ ಗಣದಲ್ಲಿ ರಮಾ ವಿಲಕ್ಷಣವಾದ ರಮಾದೇವಿಗಿಂತ ವಿಲಕ್ಷಣವಾದ ಜೀವಸಂಘವನ್ನು ನೋಡಿದಾಗ ಬ್ರಹ್ಮದೇವರು ಶ್ರೇಷ್ಠ. ಪರಶುಕ್ಲತ್ರಯರು ಬಿಟ್ಟು ಯಾರ್ಯಾರು ನೀವೇ ಹೇಳಿ. ಲಕ್ಷ್ಮಿ ಅಂತ ಹೇಳ್ತೀರಿ ಇಲ್ವ? ಪರಶುಕ್ಲತ್ರಯರು ಅಂದ್ರೆ ಲಕ್ಷ್ಮಿ, ಬ್ರಹ್ಮ, ವಾಯು, ಸರಸ್ವತಿ, ಭಾರತ, ಅದನ್ನ ಪರಶುಕ್ಲತ್ರಯರು ಅಂದ್ರು. ಅಂದ್ರೆ ತ್ರಯರಲ್ಲಿ ಒಂದು, ಇಬ್ಬರೊಂದು, ಇಬ್ಬರೊಂದು ಆಯ್ತು, ದ್ವಯರು ಬರಬೇಕು. ಪರಶುಕ್ಲತ್ರಯರು ಅಂದ್ರೆ ಲಕ್ಷ್ಮಿ, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು, ಆ ಗುಂಪು ಅಂತ ಅರ್ಥ. ಆಯಾ ಗುಂಪುಗಳು ಅಂತ ಅರ್ಥ. ಇಲ್ಲಿ ಪರಶುಕ್ಲತ್ರಯರೆಂದರೆ ಬ್ರಾಕೆಟ್ ಹಾಕೊಂಬಿಡಿ, ಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ, ಭಾರತೀಯರೆಂದರ್ಥ. ಏನ್ ಬರ್ತೀರಿ ಅದಕ್ಕೆ ಮುಂಚೆ?
ಬಿಟ್ಟು
ಬಿಟ್ಟು ಮಿಕ್ಕ ಜೀವರಾಶಿಗಳಲ್ಲಿ ಇಂದ್ರಾದಿ ದೇವತೆಗಳಿಗಿಂತ ಗರುಡಶೇಷ ರುದ್ರಾದಿಗಳ ಆಧಿಕ್ಯ ತುಂಬ. ಆಧಿಕ್ಯ ತುಂಬಾ ಇದೆ, ಇದೆ ಅಂತ ಹಾಕೊಂಬಿಡಿ, ತುಂಬಾ ಇದೆ. ಇಂದ್ರದೇವರಿಂದಲೇನೆ ಗರುಡ ಶೇಷ ರುದ್ರಾದಿಗಳ ಜ್ಞಾನ, ಸುಖ, ಶಕ್ತಿ ಮೊದಲಾದದ್ದು ಅಚಿಂತ್ಯವೆಂದು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಇನ್ನು ಉಳಿದ ಉಳಿದವರಲ್ಲಿ ಇಂದ್ರದೇವರ ಜ್ಞಾನ ಸುಖ ಶಕ್ತಿಯಾದಿಗಳು ಮಿಕ್ಕವರಿಗೆ ಎಟುಕುವುದಿಲ್ಲ. ಎಂಬ ಈ ಪ್ರಧಾನ ತಾರತಮ್ಯವನ್ನ ಮನಮುಟ್ಟುವ ರೀತಿಯಲ್ಲಿ ಸಂಕ್ಷೇಪವಾಗಿ ತಿಳಿಸಿದ್ದಾರೆ ದಾಸರಾಜರು. ತಿಳಿಸಿದ್ದಾರೆ ದಾಸರಾಜರು. ಇಲ್ಲದಿದ್ದರೆ ರಮಾದಿಗಳ ಸುಖವು ಎಂದು ಅಷ್ಟು ಮಾತ್ರ ಹೇಳಿದ್ದರೆ ಸಾಕಾಗುತ್ತಿತ್ತು. ವ್ಯಾಖ್ಯಾನ ಹೀಗೆಲ್ಲ ಬರೆಯೋದು ಸಾಕಾಗುತ್ತಿತ್ತು. ನಿಮ್ಗೆ ಬರೆದ ನೋಟ್ಸ್ ಮತ್ತೆ ಪ್ರಿಂಟ್ ಮಾಡಿದ ಒಂದು ವ್ಯಾಖ್ಯಾನ ಆಗುತ್ತೆ ಅಷ್ಟೇ. ಇಂಥ ಭಗವಂತ ನಾವು ಮೈಮರೆದು ಪ್ರಾಕೃತ ಸುಖದಲ್ಲಿ ಮೈಮರೆತು ಆದ್ದರಿಂದಲೇ ದೇವರನ್ನು ಮರೆತು ಉಣುತ ಉಣುತ ತುತ್ತು ತುತ್ತು ತೆಗೆದುಕೊಳ್ಳುವಾಗ ಯಾವೊಂದು ತುತ್ತಿಗೆ ದೇವರ ನೆನಪು ಬಂದರೂ ಆಗ ಮೈ ಮರೆದು ಆನಂದದಿಂದ ಮೈ ಮರೆತು ಎರಡು ಸಲ ಮೈ ಮರೆತು ಕೃಷ್ಣ ಅರ್ಪಣ ವೆನದು ಹೇ ಹರೇ ನೀನಿತ್ತ ಅನ್ನ ಅದರಲ್ಲಿನ ನಿನ್ನ ರಸ ನಿನಗರ್ಪಿತವಾಗಲಿ ಎಂದು ಪರಮಭಕ್ತಿಯಿಂದ ಭಗವಂತನ ಪಾದಾರವಿಂದದಲ್ಲೇ ಮನವನ್ನಿಟ್ಟು ಜ್ಞಾನಪೂರ್ವಕವಾಗಿ ಕೊಡಲು ಅರ್ಭಕ ಚಿಕ್ಕ ಮಗು ಜನನಿ ಭೋಜನ ಸಮಯದಲ್ಲಿ ಚಿಕ್ಕ ಮಗು ತಾಯಿ ಊಟ ಮಾಡುವಾಗ ಜನನಿ ಭೋಜನ ಸಮಯದಲ್ಲಿ ಎಂಬುದಕ್ಕೆ ತಾಯಿ ಊಟ ಮಾಡುವಾಗ ಕೈಯೊಡ್ಡು ವಂದದಲ್ಲಿ ತಾಯಿ ಪ್ರೀತಿಯಿಂದ ಕರೆದರೆ ಓಡಿ ಬಂದು ಸ್ವೀಕರಿಸುವಂತೆ ಸ್ವೀಕರಿಸುವನು. ಇಲ್ಲಿ ಭೋಜನ ಮೊದಲಾದ ಸಕಲ ಕರ್ಮಗಳಲ್ಲಿ ಆದಿಯಲ್ಲೋ ಸಕಲ ಕರ್ಮಗಳಲ್ಲಿ ಅಂದ್ಮೇಲೆ ಆದಿಯಲ್ಲೋ ಬೇಡ, ದೇವರನ್ನು ಮರೆತಿದ್ದರೂ ಆದಿಯಲ್ಲೋ ಮಧ್ಯದಲ್ಲೋ ಅಂತ್ಯದಲ್ಲೋ ನಾವು ಕೃಷ್ಣಾರ್ಪಣವೆಂದರೆ ನಮ್ಮ ಕರ್ಮಾನುಸಾರವೇ ನಮಗೆ ತನ್ನ ನೆನಪು ಕೊಡದಿದ್ದ ಶ್ರೀಹರಿ ಪಾಪ ಬರ್ಕೊಳ್ಳಿ, ಅಸ್ವತಂತ್ರರಾದ ಇವರು ಆದಿಯಲ್ಲಿ ನನ್ನನ್ನು ನೆನೆಯದಿದ್ದರು ಮತ್ತು ತುಂಬಾ ಹೋಗ್ಬಿಡುತ್ತೆ ಕನ್ಫ್ಯೂಸ್ ನನ್ನನ್ನು ನೆನೆಯದಿದ್ದರು ಅರ್ಥ ಆಯ್ತಲ್ಲ ಸಾಕು, ನನ್ನನ್ನು ನೆನೆಯದಿದ್ದರು ಅವರಲ್ಲಿ ಸಿಟ್ಟು ಮಾಡುವುದಿಲ್ಲವೆಂದು ದಯೆಯಿಂದ ಸ್ವೀಕಾರ ಮಾಡುತ್ತಾನೆ, ಮಾಡುವುದಿಲ್ಲವೆಂದು ದಯೆಯಿಂದ ಸ್ವೀಕಾರ ಮಾಡುತ್ತಾನೆ.
ಯಾವುದಕ್ಕೂ ನಾವು ಹೇಳಿಲ್ಲ ಅಂದ್ರೆ ಅವ್ನು ಮಾಡೋದೆಲ್ಲ ಮಾಡ್ತಾನೆ ಇದ್ದಾನೆ ಅಂತ.
ಅದೇ ಹೇಳಿ ಭೋಜನ ಮೊದಲಾದ ಸಕಲ ಕರ್ಮಗಳಲ್ಲಿ ಅದಕ್ಕೆ ಬರ್ಕೊಳ್ಳಿ ದಾಸರಾಯರು ಭೋಜನ ಎಂಬೋ ಶಬ್ದದಿಂದ ಮಿಕ್ಕ ಎಲ್ಲಾ ಕರ್ಮಗಳನ್ನು ಇದೇ ತರ ಚಿಂತನೆ ಮಾಡಬೇಕೆಂದು ತಿಳಿಸಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.